தேசமம் ஈசித்துகு தேசமம் ஈசித்துகு ஈசநாதந்தா தே நினைகே சமம் சமநாதந்தா வஸ்தும் வஸ்துவன்னு நா பசியாமி நா பசியாமி நான் காண்டிக்கு சாத்தியவே இல்ல ஏவா காண்டிக்கு சாத்தியவே இல்ல இல்லவே இல்ல ಎಷ್ಟು ಹುಡುಕಿದರೂ ಕೂಡ ಸಮಂತಥ ಅಂದ್ರೇನು ಎಲ್ಲ ಕಡೆಗೂ ಎಲ್ಲ ದಿಕ್ಕುಗಳಲ್ಲಿ ಎಲ್ಲ ಶಾಸ್ತ್ರಗಳಲ್ಲಿ ಎಲ್ಲ ಇದರಲ್ಲೂ ಕೂಡ ಹುಡುಕಿ ನೋಡಿದರೂ ಕೂಡ ಸಮರ್ಥನಾದ ನಿನಗೆ ಸಮನಾದ ಒಬ್ಬ ವ್ಯಕ್ತಿಯನ್ನು ನಾನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಪಶ್ಯಾಮಿ ಅಂತ ಹೇಳೋದು ಭಾರಿ ವಿಶೇಷ. ಅವ್ರ ಜ್ಞಾನ ಎಂಥದ್ದು, ಕಣ್ಣಾರೆ ಕಾಣತಕ್ಕಂಥದ್ದು ವಾಯುದೇವರಾದ್ದರಿಂದ ನಾವು ಸುಮ್ಮನೆ ಇಡಿಎಂ ನೋಡ್ತೇವೆ ಹಾಗೆಲ್ಲ ಬಾಯ್ಲಿರ್ತೇವೆ. ನಿಜವಾಗ ಹೇಳುತ್ತಾರವರು ಆಲೋಚನೆ ಆಲೋಚನೆ ಸರ್ವ ವಿಷಯ ಮೃಜೋಗಿ ಜ್ಞಾನ. ಆದ್ರಿಂದ ಈಶ್ವರಾದ ನೇತ್ರ ಆ ರೀತಿ ಇರೋದ್ರಿಂದನೇ ನಾ ಪಶ್ಯಾಮಿ ನನಗೆ ಗೊತ್ತಾಗ್ತಾ ಇಲ್ಲ, ನನಗೆ ಕಾಣ್ತಾ ಇಲ್ಲ. ಇನ್ನು ಉತ್ತಮ ವಸ್ತು ದೂರತರತಃ ಅಪಾಸ್ತ, ಸಂವಾದ ವಸ್ತುವಿಗೆ ಕಾಣೋದಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಉತ್ತಮ ವಸ್ತು ಎಲ್ಲಿಂದ ಕಾಣಲಿಕ್ಕೆ ಸಾಧ್ಯ ಇದೆ? ಈಗ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ರಸೋ ಯೋ ಅಷ್ಟಮ, ಉತ್ತಮ ವಸ್ತು ಎಂಥದ್ದು ಅಂದರೆ ಅಷ್ಟಮರಸ ಇದ್ದ ಹಾಗೆ. ಉತ್ತಮ ವಸ್ತು ಎಂಬುದು ಎಂಥದ್ದು? ಅಷ್ಟಮರಸ ಇದ್ದ ಹಾಗೆ. ಈ ರಸಗಳೆಷ್ಟು? ಷಡ್ರಸಗಳು ಅಂತ ಪ್ರಸಿದ್ಧ. ಷಡ್ರಸಗಳು, ಏಳನೇ ರಸವೇ ಇಲ್ಲ, ಅದು ಸಮ ಇದ್ದಾಗೆ. ಉತ್ತಮ ವಸ್ತು ಎಂಟನೇ ರಸ. ಭಗವದ್ಗೀತೆ 19ನೇ ಅಧ್ಯಾಯದಲ್ಲಿ 20ನೇ ಅಧ್ಯಾಯದಿಂದ ಬರಬೇಕು ಅಂತಾರಲ್ಲ ಹಾಗೆ. ಭಗವದ್ಗೀತೆ 20ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಯಾರು ಹೇಳಿದರೆ 20ನೇ ಅಧ್ಯಾಯ ಗೀತೆ ಬಗ್ಗೆ ಏನು ಗೊತ್ತಿಲ್ಲ, ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ. ಗೊತ್ತಾನೆ ಆ ಥರ ಇರೋದೇ ಆರು ರಸಗಳು, ಏಳನೇ ರಸನೇ ಇಲ್ಲ, ಎಂಟನೇ ರಸದಿಂದ ಬರುತ್ತೆ. ಅದು ಒಂದು ರೀತಿ ಅರ್ಥ. ಇನ್ನೊಂದು ರೀತಿ ಅರ್ಥ ಏನು ಅಂದರೆ, ಯಹ ರಸೋ ಅಷ್ಟ, ನೀನು ಅಷ್ಟಮ ರಸ, ನೀನು ನಿನಗೆ ಸಮರಾಜ ಎಲ್ಲಿ ಸಿಗ್ತಾನೆ? ಈಗ ಚಾಂದೋಗ್ಯ ಶುರುವಾಗೋದೇನಂತ, ದೇಶ ಭೂತಾನಾಂ ಪೃಥಿವೀರಸ ಪೃಥಿವಿಯ ಅಪೋರಸ, ಬದುಕೊಂದು ರಸ ರಸ ಅಂತ ಹೇಳ್ತಾ ಹೋಗ್ತಾರೆ. ಬರೀ ಪರಮಾತ್ಮ ಯಾರೋ ರಸತಮಃ, ಆಮೇಲೆ ಪರಾರ್ಧ ರಸತಮಃ, ಪರಾರ್ಧ ಪುರುಷೋತ್ತಮ ಅಂತ ಹೇಳ್ಬೇಕಾದ್ರೆ ಎಂಟೇ ರಸ ಯಾರೋ ನಾರಾಯಣ ಅಂತ ಹೇಳಿದೆ. ಎಂಟೇ ರಸ ಅಂದರೆ ಫೈನಲ್ ಅಂತ, ಎಂಟೇ ರಸ ಫೈನಲ್. ನೀನು ಅಷ್ಟಮ ರಸ ನೀನಾಗಿರ್ಬೇಕಾದ್ರೆ ಇನ್ ಮೇಲಿನ ಪೋಸ್ಟೇ ಇಲ್ಲ. ಚೀಫ್ ಮಿನಿಸ್ಟರ್ ಮೇಲೆ ಯಾರಿದ್ದಾರೆ ಮಿನಿಸ್ಟ್ರಿಗಳಿಗೆ ಅಂದರೆ ಪ್ರಶ್ನೆನೇ ಬರೋದಿಲ್ಲ. ಹೈಯೆಸ್ಟ್ ಇದ್ದಾಗೆ ಅಷ್ಟಮ ರಸ ನೀನು. ಅಷ್ಟಮ ರಸ ಕಾವ್ಯವಾಗಿ ತಗೊಂಡ್ಬಿಟ್ಟಾಗ ಇರೋದೇ ಆ ರಸ, ಏಳನೇದೇ ಇಲ್ಲ, ಎಂಟಿಂದ ಎಲ್ಲಿಂದ ಬರುತ್ತೆ ಅಂತ ಒಂದು ಅರ್ಥ. ಶಾಸ್ತ್ರೀಯವಾಗಿ ತಗೊಂಡಾಗ ಏನು ಮಾಡಬೇಕು? ಚಾಂದೋಗ್ಯದ ಪ್ರಕಾರ ಅಷ್ಟಮರಸ ಅಂದರೆ ಯಾರೋ ಸಾಕ್ಷಾತ್ ನಾರಾಯಣ. ನೀನು ಅಷ್ಟಮರಸ ನೀನಾಗಿರಬೇಕಾದ್ರೆ ಇನ್ನು ಎಲ್ಲಿಂದ ಸಿಗ್ತಾರೆ? ಬಹಳ ಸ್ವಾರಸ್ಯ ಇದೆ. ಪರಮಾತ್ಮ ಅಷ್ಟಮರಸ ಅಂತ ತೋರಿಸಲಿಕ್ಕೇನೆ ಅಷ್ಟಮ ಗರ್ಭಯ ಅವತಾರವನ್ನು ಮಾಡ್ತಾರೆ. ಅಷ್ಟಮ ಗರ್ಭ ಅವತಾರ ಮಾಡಿದ್ರೆ ಏನಂತ ಗೊತ್ತೆ? ಯಾರೀತ ಅಷ್ಟಮ ಅಷ್ಟಮ ಅಂತ ಹೇಳಿದ್ದೆ. ಅದಕ್ಕೆ ಅಷ್ಟಮೋ ಗರ್ಭ ಅಥವಾ ಹಂತ ಭವಿಷ್ಯತಿ ಅಂತ ಹೇಳಿದ್ದೆ. ಕಂಸ ಏನು ತಿಳ್ಕೊಂಡ್ಬಿಟ್ಟ? ಬರೀ ಎಂಟನೇ ಅಂತ ತಿಳ್ಕೊಂಡ್ಬಿಟ್ಟ. ಎಂಟನದು ಯಾರು ಎಂಟವನು? ಸರ್ವೋತ್ತಮ ನೆನ್ಕೊಳ್ತಾನೆ ಅಂತ ಅರ್ಥ. ನೀವು ಹೊರ ತಗೊಂಡೋದು ಯಾರಿದ್ದ? ಬ್ರಹ್ಮದೇವರಿಂದ. ಅವ್ರು ಜೀವೋತ್ತಮರು, ಕೊಲ್ಲೋದು ಯಾರ್ಯಾವ ನಿನ್ನ? ಸರ್ವೋತ್ತಮ ಕೊಲ್ತ. ಅದನ್ನು ಅರ್ಥ ಆಗಲಿಲ್ಲ. ಅರ್ಥ ಆಗೋತಿ ಬದುಕಿದ್ದಿಲ್ಲ, ಅರ್ಥ ಆಗೋತಿ ಬದುಕಿದ್ದಿಲ್ಲ, ಮೊದಲು ಅರ್ಥ ಆಗಲಿಲ್ಲ. ಈ ಸ್ವಾರಸ್ಯ ತಿಳ್ಕೊಂಡ್ರೆ ಅಷ್ಟಮ ರಸ ಎಂಬ ಪದ ಸ್ವಾರಸ್ಯ, ಬಹಳ ಸ್ವಾರಸ್ಯವಾದ ಪದ ಅದು. ಯೋ ಅಷ್ಟಮ ಯದ್ರೋಷೋತ್ಕರ ದಕ್ಷ ನೇತ್ರ ಕುಟಿಲ ಪ್ರಾಂತ. ಅದಕ್ಕೆ ಅವತಾರ ಮಾಡಿದ್ ಕೊಡಿ ಯಾವ ದಿವಸ? ಕೃಷ್ಣ ಅಷ್ಟಮಿ ದಿವಸ. ಅಷ್ಟಮಿ ದಿವಸ ಅಷ್ಟಮ ಗರ್ಭ ಎಲ್ಲ ಅಷ್ಟಮ ಅಷ್ಟಮ ಸೇರಿಕೊಂಡಿರೋದು ವೈಶೇಷ. ನಾನು ಅಷ್ಟಮ ರಸ ಅಂತ ತೋರಿಸಲಿಕ್ಕೇನೆ ಪರಮಾತ್ಮ ಅಷ್ಟಮಿಯಿಂದ ಅವತಾರವನ್ನು ಮಾಡಿದ. ಅಷ್ಟಭಟ್ಟಗಳು ಅದೇ ರೀತಿ ಅಷ್ಟಮಹಾಮಹಿಷಿಯರು, ಅಷ್ಟಮಹಾಮಹಿಷಿಯರು ಹೊಂದಿರೋರು ಕೂಡ ಅಷ್ಟಮರಸನಾದವನೇ. ಈ ರೀತಿ ಯೋಚನೆ ಮಾಡ್ತಾ ಹೋದ್ರೆ ಅಷ್ಟಕ್ಕೆ ಬಹಳಷ್ಟು ಬಾಧೆ. ಅಷ್ಟ ದಿಕ್ಕುಗಳು ತಿಳ್ಕೊಂಡು ಅಷ್ಟ ದಿಕ್ಪಾಲಕ ತ್ರಿಗುಪತಿಯಾದವನು ಪರಮಾತ್ಮ. ಆಮೇಲೆ ಅಷ್ಟ ಸೃಷ್ಟಿಯಾದ ಅಷ್ಟಕರ್ತ, ಸೃಷ್ಟಿಯಾದ ಅಷ್ಟಕರ್ತ. ಸೃಷ್ಟಿಯ ಉತ್ಪತ್ತಿ ಸಂಹಾರವು ನೀತಿರ್ ಜ್ಞಾನಮಾವೃತ್ತಿ ಬಂಧಮೋಕ್ಷವು ಚ ಪುರುಷಾತ್ ಯಸ್ಮಾತ್ ಹರಿರೇ ಕರಾಟ್. ಈ ರೀತಿ ಅರ್ಥ ಮಾಡಿಕೊಂಡು ಎಷ್ಟು ಬೇಕಾದ್ರೂ ಅರ್ಥ ಮಾಡ್ಕೋಬಹುದು. ಅಷ್ಟ ಮಹಾರೂಪಗಳು ಯಾವ? ನಾರಾಯಣ ಅಷ್ಟಾಕ್ಷರ ಮಂತ್ರ, ಅಷ್ಟಾಕ್ಷರ ಮಂತ್ರ ಪ್ರತಿಪಾದ್ಯನಾದವನು. ಜೊತೆ ಇನ್ನೇನಾಗಿದ್ದಾನೆ? ಪ್ರಾಶಸ್ತ್ಯ ಇದೆ. ಆದ್ದರಿಂದಲೇ ಅಷ್ಟಮ ಅಂಬೋದು ಸೃಷ್ಟಿ ಅಷ್ಟಕರ್ತ. ಅದು ಅಷ್ಟಕಗಳು ಬರಲಿಕ್ಕೂ ಅದೇ ಕಾರಣ. ದೇವರ ಮೇಲೆ ಅಷ್ಟಕಗಳು ಯಾತಕ್ಕೆ ಬಂತು ಅಂತ ಕೇಳಿದ್ರೆ ಅಷ್ಟು ಮಹಾ ಅಷ್ಟು ಸೃಷ್ಟಿ ಅಷ್ಟಕರ್ತರ ಮೇಲೆ ಅಷ್ಟಕಗಳು, ಆ ಥರ ಭಕ್ತರ ಮೇಲೆ ಕೂಡ ಅಷ್ಟಕಗಳು. ಅದೇ ಓಂಕಾರ ಅಷ್ಟಾಕ್ಷರೋ ಮತಃ. ಎಷ್ಟು ಬೇಕಾದ್ರೆ ಅಷ್ಟಾರ ತಗೊಂಡು ಹೋದರೆ ದೇವ್ರ ಬಗ್ಗೆ ಬಹಳ ವಿಷಯ ಗೊತ್ತಾಗುತ್ತೆ. ಸೊ ಅಷ್ಟಮ ಎಂಬ ಪದ ಬಹಳಷ್ಟು ವಿಶಿಷ್ಟವಾದ. ಅದೇನಿದೆ ಅಷ್ಟೋತ್ತರ ಶತ ಅಲ್ಲೂ ಅಷ್ಟೋತ್ತರನೇ. ಒಟ್ಟು ಎಂತ ಎಲ್ಲೆಲ್ಲಿ ಬರುತ್ತೆ ಅದೆಲ್ಲದಕ್ಕೂ ಮೂಲಭೂತವಾದ ವೈಶಿಷ್ಟ್ಯ ಏನದು? ಪರಮಾತ್ಮ ಅಷ್ಟಮರಸ ಅಂತಕ್ಕಂಥ ಚಾಂದೋಕ್ಯದ ಅರ್ಥ ಅದು. ಮತ್ತೆ ಶಾಸ್ತ್ರೀಯವಾಗಿರ್ತಕ್ಕಂಥ ವಿವೇಚನೆ ಸಾಮಾನ್ಯವಾಗಿ ಈ ಅರ್ಥ ಎರಡು ಹೇಳಿರ್ತಾರೆ. ಇರೋದೇ ಅರಸ, ಎರಡೇ ರಸ, ಎಂಟೇ ರಸ ಎಲ್ಲಿರುತ್ತೆ ಎಂಬುದು ಪ್ರಸಿದ್ಧವಾದ ಅರ್ಥ. ಅದು ಕಾವ್ಯದಲ್ಲೇ ಬಂದ್ಬಿಡುತ್ತೆ. ಅದು ಇದು ಶಾಸ್ತ್ರೀಯವಾದ ಅರ್ಥ, ಇದು ಚಾಂದೋಕ್ಯದ ಅರ್ಥ. ಯದ್ರೋಷೋತ್ಕರ ದಕ್ಷ ನೇತ್ರ ಕುಟಿಲ ಪ್ರಾಂತೋತ್ಥಿತ ಅಗ್ನಿಸ್ಫುರತ್ ಖದ್ಯೋತೋಪಮ ವಿಶ್ವಲಿಂಗ ಭಜಿತಾ ಬ್ರಹ್ಮೇಶ ಚಕ್ರೋತ್ಕರಾ. ಅದನ್ನು ಫರ್ದರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಇನ್ಯಾರು ಕಾಂಪಿಟೆನ್ಸ್ ಯಾರು ಇರಬೇಕು ಅದರೊಳಗೆ? ಬ್ರಹ್ಮದೇವರು, ಸೃಷ್ಟಿಕರ್ತ ಅಂತೇಳಿ, ರುದ್ರದೇವರು ಲಯಕರ್ತ ಅಂತೇಳಿ, ಇಂದ್ರದೇವರು ತ್ರಿಲೋಕಾಧಿಪತಿ ಅಂತೇಳಿ, ಮೂರು ಜನಕ್ಕೆ ಒಳ್ಳೆ ಮಹತ್ವ ಇದೆ. ಬ್ರಹ್ಮ ಈಶ ಚಕ್ರೋಪ್ಕಾರ, ಉತ್ಕಾರ ಅಂದ್ರೆ ಗುಂಪು, ಬ್ರಹ್ಮೇಶ ಚಕ್ರೋಪ್ಕರ, ಬ್ರಹ್ಮ ಈಶ ರುದ್ರ ಮೊದಲಾದ ಎಲ್ಲರ ಗುಂಪಿದೆಯಲ್ಲ, ಬ್ರಹ್ಮ ಈಶ ಇಂದ್ರ ಮೊದಲ ಎಲ್ಲರ ಗುಂಪಿದೆಯಲ್ಲ, ಅದೆಲ್ಲ ಏನದು? ಭಸಿತಾಹ, ಇನ್ನು ಮುಂದೆ ಬೂದಿಯಾಗಿ ಹೋಗಿಬಿಡ್ತಾರೆ, ಇನ್ನು ಮುಂದೆ ಬೂದಿಯಾಗಿ ಹೋಗ್ತಾರೆ. ಯಾವಾಗ ಅಂತ ಕೇಳಿದ್ರೆ, ಯತ್ ಯಾರ ರೋಷ ಉತ್ಕಾರ ದಕ್ಷ ನೇತ್ರ ಕುಟಿಲ ಪ್ರಾಂತ ಉತ್ಥಿತ ಅಗ್ನಿಸ್ಫುರತ್ ಕಚ್ಚೋತೋಭವ ವಿಶ್ವಲಿಂಗ ಭಜಿತಾಹ. ಅವೆಲ್ಲ ಇನ್ನು ಮುಂದೆ ಹೇಗಿದ್ದಾರೆ? ಪ್ರಳಯ ಕಾಲದೊಳಗೆ ಇದೆಲ್ಲ ಕೂಡ ನರಸಿಂಹ ರೂಪದಿಂದ ಪರಮಾತ್ಮ ಏನ್ ಮಾಡ್ತಾರೆ? ಇದು ನರಸಿಂಹ ಸ್ತೋತ್ರನೇ, ಇದು ಬಹಳ ಇಂಪಾರ್ಟೆಂಟ್ ಇದು. ಯಾಕೆಂದ್ರೆ ಪ್ರಳಯ ಕಾಲ ನರಸಿಂಹ ರೂಪದ ಪರಮಾತ್ಮ ಏನ್ ಮಾಡ್ತಾನಂತೆ? ಕರಸತಿ ಆಚಾರ್ಯ ಭಾಗವತಾತ್ಪರ್ಯದಲ್ಲಿ ಹೇಳ್ತಾರೆ. ಸೊ ನರಸಿಂಹ ಸ್ತೋತ್ರ ಅಲ್ಲ ಅಂತ ಹೇಳೋರಿಗೆ ಉತ್ತರ ಅದು, ಅರ್ಥ ಆಯ್ತಾ? ನರಸಿಂಹ ಸ್ತೋತ್ರನೇ ಇದು. ಯಾಕೆ? ಪ್ರಳಯ ಕಾಲದಲ್ಲಿ ಬ್ರಹ್ಮಾದಿ ಎಲ್ಲರನ್ನೂ ಕೂಡ ನುಂಗಿಬಿಡ್ತಕ್ಕಂಥ ರೂಪ ಯಾವುದು? ನರಸಿಂಹ ರೂಪ. ಅಷ್ಟೋತ್ಕರ ದಕ್ಷ ನೇತ್ರ ಕುಟಿಲ ಪ್ರಾಂತೋತ್ಥಿತ. ದಕ್ಷ ನೇತ್ರ ಅಂದ್ರೆ ಏನು? ಎರಡರ್ಥ ದಕ್ಷ ನೇತ್ರ ಅಂಬೋದಕ್ಕೆ, ಬಲಗಣ್ಣು ಅಂತ ಒಂದು ಅರ್ಥ, ದಕ್ಷ ಅಂದ್ರೆ ನಿಪುಣ, ನಿಪುಣವಾದ ಕಣ್ಣು ಅಂತ ಇನ್ನೊಂದು ಅರ್ಥ. ದಕ್ಷ ನೇತ್ರ ಕುಟಿಲ ಪ್ರಾಂತೋತ್ಥಿತ, ಕುಟಿಲ ಅಂತ ಹೇಳಿದ, ಕುಟಿಲ ಪ್ರಾಂತ ಅಂದ್ರೇನು? ಅಪಾಂಗ, ಕಟಾಕ್ಷ ಅಂತ ಅರ್ಥ. ಕುಟಿಲ ಪ್ರಾಂತ ಅಪಾಂಗ, ಅದರಿಂದ ಉತ್ಥಿತ ಬಿಡುವ, ಅದರಿಂದ ಹೊರಬರತಕ್ಕಂತಹ ಅಗ್ನಿ ಅಂತ ಸಮೂಹ, ರೋಷದ ಗುಂಪು ಅಂತ, ರೋಷೋತ್ಕರ ದೋಷದ ಸಮುದಾಯ. ಉತ್ಕರ ರಕ್ಷಣೆ ಅಂದ್ರೆ ಆತನ ಕೋಪದ ರಾಶಿ ಬಂದ, ಪರಮಾತ್ಮನ ಕೋಪ ರಾಶಿ ಬಂದಾಗ ಆತನ ಬಲಗಣ್ಣಿನ ಪ್ರಾಂತದಿಂದ ಕಟಾಕ್ಷದಿಂದ ಉತ್ಥಿತ ಉತ್ತಿ ಹೊರಬರತಕ್ಕಂತಹ ಅಗ್ನಿ, ಅದು ರೋಷಾಗ್ನಿ ಅಂತಾರಲ್ಲ, ಅದು ರೋಷಾಗ್ನಿಯಿಂದ ಮುಂದೆ ಸ್ಫುರತ್ ಖದ್ಯೋತೋಪಮ ವಿಷ್ಣುಲಿಂಗ ಭಜಿತ. ಅವರಲ್ಲಿ ಏನಾಗಿಬಿಡ್ತಾರೆ? ಸ್ಫುರ ಹೊಳಿತಕ್ಕಂತಹ ಖದ್ಯೋತ, ಖದ್ಯೋತ ಅಂದ್ರೆ ಮಿಣುಕು ಹುಳ, ಮಿಣುಕು ಹುಳದಂತೆ ವಿಷ್ಣುಲಿಂಗ ಭಜಿತಾಹ ಏನಾಗ್ತಾರೆ? ಕಿಡಿಗಳಿಂದ ಅವರು ಭಸ್ಮವಾಗಿ ಬಿಡ್ತಾರೆ. ಅದು ಇಡೀ ಅಗ್ನಿಯಿಂದ ಆಗ್ಬೇಕಾಗಿಲ್ಲ, ಅಗ್ನಿ ರೋಷೋತ್ಕರ ಸ್ಫುರತ್ ಖದ್ಯೋತೋಪಮ ವಿಷ್ಣುಲಿಂಗ ಭಜಿತಾಹ, ಖದ್ಯೋತದಂತೆ ಇರತಕ್ಕಂತಹ ಕಿಡಿಗಳಿಂದ ಪರಮಾತ್ಮದ ಒಟ್ಟು ರೋಷಾಗ್ನಿ. ಅದು ಕಿಡಿಗಳು ಹೇಗಿದೆ? ಕದ್ದೋತು ಸ್ವಲ್ಪ ಸ್ವಲ್ಪ ಹೊಡಿತಿರೋದಷ್ಟೇ, ಅಟ್ಟಕ್ಕೇನಾಗಿ ಬಿಡ್ತಾವ್ರೆಲ್ಲ ಕೂಡ ಭಜಿತಾಹ ಬೂದಿಯಾಗಿ ಬಿಡ್ತಾರೆ. ಭಸ್ಮ ಭಜಿತ, ಭಸ್ಮ ಅಂಬೋದು ಅದು, ಭಜಿತರು ಅಂದ್ರೆ ಇವರು ಯಾರು ಸುಟ್ಟೋಗ್ತಾರೋ ಅವ್ರು ಭಜಿತರು, ಸುಟ್ಟು ಬೂದಿನ ಭಸ್ಮ ಅಂತ ಕರೀತಾರೆ. ಮಿಂಚು ಹುಳುಗಳಂತೆ ಇರತಕ್ಕಂತಹ ಕಿಡಿಗಳಿಂದ ಅವರೆಲ್ಲ ಭಸ್ಮ ಆಗಿಬಿಡ್ತಾರೆ. ಕ್ರೋಧಾಗ್ನಿ ಅಂತ ಹೇಳಿ ಸ್ಪಳೆ ಕಾಲದ ಸಾಮಾನ್ಯ ಹೇಗಿರುತ್ತೆ ತೋರಿಸೋದು? ರೋಷ 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 ಕ್ರೋಧ ಸಂಹಾರ ಕಾಲಕ್ಕೆ ಏನ್ ತೋರಿಸ್ತಾರೆ ಪರಮಾತ್ಮನಿಗ? ಅಲ್ಲ ಅಲ್ಲ, ತೋರಿಸೋದಿಷ್ಟ ಸಂಹಾರಕ್ಕೂ ಪರಮಾತ್ಮನಿಗೆ ಯಾವುದೇ ಇಲ್ಲ, ಖೇದ ಮೋದ ಜಯಾಪಜಯ ಮೊದಲಾದ ದೋಷಗಳಿಲ್ಲ, ಗೊತ್ತಾಯ್ತಾ? ಆ ದೃಷ್ಟಿಯಲ್ಲಿ ಸವರ್ ಪರಮಾತ್ಮ ಸಿಂಡಕೃಷ್ಣ ನಿಮಗೆ ಕೊಲ್ಲಬೇಕಾದ್ರೆ ಏನ್ ಮಾಡ್ತಾನೆ? ಉಗ್ರಸಿಂಹ ರೂಪ ತೋರಿಸ್ತಾನೆ. ಪರಮಾತ್ಮನಿಗೆ ಏನು ಯಾವುದಿಲ್ಲೇ ಇಲ್ಲ, ಅದ್ರ ತಪ್ಪಿನ ಮೇಲೆ ಶಿಕ್ಷೆ. ಪ್ರಳಯಕ್ಕಾದ್ರೆ ಮಾಡೋದು ಯಾತಕ್ಕೋಸ್ಕರ? ಪ್ರಳಯ ಕಾಲ ಅಂತ ತೋರಿಸೋದಕ್ಕೋಸ್ಕರ ಅಷ್ಟು. ಪ್ರಳಯಾಗ್ನಿ ಅಂತ ಪ್ರಸಿದ್ಧ ತಾನೆ, ಪ್ರಳಯಾಗ್ನಿ ಅಂತ ಪ್ರಸಿದ್ಧ. ಸುಡತಕ್ಕಂಥ ಕೆಲಸ ಮಾಡೋದು ಅಗ್ನಿ, ಅಗ್ನಿ ಬರಬೇಕಾದ್ರೆ ಏನಿರಬೇಕು? ಕೋಪ ಇರಬೇಕು. ಆ ರೋಷದಿಂದಾಗಿ ಪರಮಾತ್ಮ ಹಾಗೆ ಮಾಡ್ತಾನೆ ಅಂತ ಹೇಳಬೇಕಾದ್ರೆ, ರೋಷ ಇದೆ ಅಂತ ತಾತ್ಪರ್ಯ ಅಲ್ಲ. ಅಗ್ನಿ ಹೇಳಬೇಕಾದ್ರೆ ರೋಷಾಗ್ನಿ ಅಂತ ಕಾವ್ಯಮಯವಾಗಿ ಹೇಳಿ ಅವರೆಲ್ಲ ಸಂಹಾರವನ್ನು ಮಾಡ್ತಾರೆ. ಆಶ್ಚರ್ಯ, ಪರಮಾತ್ಮ ಎಷ್ಟು ಕೋಪಗೊಂಡು ಕೂಡ ಅವ್ರಿಗೆ ಏನಾಗುತ್ತೆ? ಏನು ಅನಿಸೋದೇ ಇಲ್ಲ. ಯಾತಕ್ಕೆ? ಅದೇ ಹೇಳ್ತೀರಿ, ನಿರ್ಬೇಕಾರಣ ಅದರಿಂದ ಯಾವುದು ಪ್ರಶ್ನೆ ಇಲ್ಲ. ಆ ಸಂಹಾರ ಕಾರ ಅದರಿಂದ ಹಾಗೆ ತೋರಿಸ್ತಾನೆ. ಈ ತಂದೆ ತಾಯಿ ಎಷ್ಟು ಕೋಪಗೊಂಡ್ರು ಮಕ್ಕಳಿಗೆ ಏನಾಗಲ್ಲ, ಬೇಜಾರು ಅನಿಸೋದಿಲ್ಲ. ಏನು ಎಷ್ಟಾದರೂ ಏನೋ ಇವ್ರ ಸಲಿಗೆ ಏನು ಸಲಿಗೆ ಇರುತ್ತೆ? ಏನು ಮಾಡಿದ್ರೆ ಅಷ್ಟು ಇವರ ಒಳ್ಳೆ ಕೊದ್ರು ಸೇಫ್ ಅವರು, ನನಗಿಂತ ಅವರಿಗೆ ದುಃಖ ಜಾಸ್ತಿ ಅಂತ ಅವರಿಗೆ ಅರ್ಥ ಆಯ್ತಾ? ಅವರಿಗೆ ನನಗಿಂತ ದುಃಖ ಅವರಿಗೆ ಜಾಸ್ತಿ. ಆದ್ರೆ ಬ್ರಹ್ಮದೇವತೆ ಹೇಳಿ ಪರಮಾತ್ಮ ರೋಷ ಕಂಡ್ರೆ ಏನಾಗೋದಿಲ್ಲ. ಅದಕ್ಕೆ ಸುಳ ಏನ್ ಮಾಡ್ತಾನೆ? ರೋಷವನ್ನು ತೋರಿಸ್ತಾನೆ. ಇದರಿಂದ ನೋಡೋರಿಗೆ ಏನ್ ಅನಿಸ್ಬೇಕು? ಪ್ರಳಯ ಕಾಲ ಅಂದ್ರೆ ಭಾರಿ ಭಯಂಕರ ಅಂತ ಉಳಿದವರಿಗೆ ಭಾವನೆ ಬರಬೇಕು ಅಷ್ಟೇ ಹೊರತು ವಸ್ತುಸ್ಥಿತಿಯಲ್ಲಿ ರೋಷ ಇದೆ ಅಂತ ಅರ್ಥ ಅಲ್ಲ. ಎದ್ರೋಷೋತ್ಕರ ದಕ್ಷ ನೇತ್ರ ಏನ ಹೌದು 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 ಹೌದು. ಬಹಳ ಸುಲಭ ಅದು. ಏನಂತ ಕೇಳಿದರೆ ಪರಮ ರೋಷಾಗ್ನಿ, ಪರಮ ರೋಷಾಗ್ನಿ ಎಂಬುದು ಯಾವ ಸೂರ್ಯರಿಗಿಂತ ಏನದು? ಬಾಳ ಮೇಲಿರತಕ್ಕಂಥದ್ದು. ಹೌದಾರೆ, ಯಾವ ಸೂರ್ಯ ಯಥಾದಿತ್ಯ ಕಥಂ ತೇಜೋ ಜಗದ್ ಭಾಸಯತೆ ಅಖಿಲಂ ಅಂತ ಪ್ರಳಯಾಗ್ನಿಯಲ್ಲಿ ಪರಮಾತ್ಮನ ಕೋಪ ಅಂತ ಹೇಳಿದರೆ ಹೊಲಿಸಲಿಕ್ಕೆ ಸಾಧ್ಯ ಇಲ್ಲ. ಅದರ ಕಿಡಿಗಳು ಹೇಗಿರಬೇಕು? ಕದ್ದೋತ್ತಿರುತ್ತೆ, ಅದು ಭಾರಿ ಬೈಲ್ ಅಟ್ಯಾಕ್. ಅದು ಅಷ್ಟಕ್ಕೇನಾಗ್ಬಿಡ್ತಾರೆ ಅವರೆಲ್ಲ ಕೂಡ ಬೂದಿಯಾಗಿಬಿಡ್ತಾರೆ. ಇನ್ನೊಂದು ರೀತಿ ಹೇಳೋದಾದ್ರೆ ಪರಮಾತ್ಮನ ಕ್ರೋಧಾಗ್ನಿಯ ಮುಂದೆ ಇವರೆಲ್ಲ ಕೂಡ ಕದ್ದೋತದಂತೆ ಸುಟ್ಟು ಬೂದಿಯಾಗಿಬಿಡ್ತಾರೆ, ಕದ್ದೋತದಂತೆ ಸುಟ್ಟು ಬೂದಿಯಾಗಿಬಿಡ್ತಾರೆ. ಎರಡು ರೀತಿಯಲ್ಲೂ ಅನ್ವಯ. ಗಿಡಿಗಳು ಕದ್ದೋದಂತೆ ಇದೆ. ಇವ್ರು ಕೊಲ್ಲೋದಕ್ಕೆ ಇವರೆಲ್ಲ ಸಂಹಾರ ಮಾಡಕ್ಕೆ ಎಷ್ಟು ಸಾಕು ಎಫರ್ಟ್ಸ್, ಭಾರಿ ಸ್ವಲ್ಪ ಸಾಕು ಅನ್ನೋ ಅರ್ಥದಲ್ಲಿ ಒಂದು ರೀತಿ ಅರ್ಥ. ಇವರೆಲ್ಲ ದೇವರು ಅಗ್ನಿ ಮುಂದೆ ಏನಾಗಿಬಿಡ್ತಾರೆ ಅಂತ ಕೇಳಿದ್ರೆ ಕದ್ದೋತದಂತೆ ಉಳಿದೋಗ್ಬಿಡ್ತಾರೆ. ಇದು ಇಂತ ಅಂದಮೇಲೆ ಇವರು ಇನ್ನು ಕಂಪೇರ್ ಮಾಡೋಕ್ಕೆ ಸಾಧ್ಯ ಇಲ್ವಲ್ಲ. ಆದ್ದರಿಂದ ನನ್ನ ಸಮನಾದವರು ಯಾರು ಕಾಣಕ್ಕೆ ಸಾಧ್ಯ ಇಲ್ಲ. ಯಾವುದೇ ಪ್ರಭುವನ್ನು ಅದಕ್ಕೆ ಪರೀಕ್ಷೆ ಮಾಡಿ ಕೊಟ್ಟಿದ್ದ ಎಲ್ಲೆಲ್ಲಿಗೆ ಅವರು ಮೂರು ಲೋಕಕ್ಕೆ ಅಷ್ಟೇ ಹೋಗಿಬಿಟ್ರು. ಜನಗಳಲ್ಲಿ ಚಕ್ರ ಅಂದ ತಕ್ಷಣ ಭೂಲೋಕದ ರಾಜ, ಎಷ್ಟೋ ಜನಕ್ಕೆ ಇಂದ್ರದೇವರ ಬಗ್ಗೆ ಬಹಳಷ್ಟು ಪರಿಚಯ ಇರುತ್ತೆ. ದೇವ ದೈತ್ಯರ ಕಣ್ಣೆಲ್ಲ ಅವ್ರ ಮೇಲೆ, ಅದು ಅವ್ರನ್ನ ಲೆಕ್ಕ ತಗೊಂಡ್ಬಿಟ್ರು. ಬ್ರಹ್ಮೇಶ ಚಕ್ರೋತ್ಕ ಉತ್ಕಾರ ಅಂದ್ರೆ ಸಮುದಾಯ ಗುಂಪುಗಳು. ಬ್ರಹ್ಮ ರುದ್ರ ಒಬ್ಬ ಬ್ರಹ್ಮ ಒಬ್ಬ ರುದ್ರ ಒಬ್ಬ ಚಕ್ರ ಅಲ್ಲ, ಅವರ ಗುಂಪುಗಳೇ ಬ್ರಹ್ಮ ರುದ್ರ ಎಲ್ಲರ ಗುಂಪು ಗುಂಪುಗಳೇ ಏನಾಗಿ ಹೋಗುತ್ತೆ, ಉರು ಬೂದಿಯ ಭಸ್ಮವಾಗಿಬಿಡ್ತಾರೆ ಅಂತ ಹೇಳಿದ ಮೇಲೆ ಅಂತಹ ಪರಮಾತ್ಮನ ಮುಂದೆ ಇನ್ಯಾರು ಕೂಡ ಸವರಾಗಲಿ ಉತ್ತಮರಾಗಲಿ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಒಂದು ದೃಷ್ಟಿಯಿಂದ ಇದು ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ ಅನ್ನೋದಕ್ಕೆ ವಿವರಣೆ ಇದ್ದಾಗಲೇ ವಿವರಣೆ ಮಾಡಿದಂತೆ. ಅದೇ ರೀತಿಯಲ್ಲಿ ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರಿತ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಮತ್ತು ಆಚಾರ್ಯರು ತಾವು ಯಾರು ಅಂತ ಹೇಳ್ಕೊಂಡಾಗಾಯ್ತು. ಇದರಿಂದ ನನಗೆ ಇಷ್ಟೆಲ್ಲ ಕಣ್ಣಿಗೆ ಕಾಣೋದಿಲ್ಲ ಅಂತ ಹೇಳಿದ್ಮೇಲೆ ಸಾಮಾನ್ಯರಲ್ಲ ಇದು. ಮತ್ತೆ ಯಾರು ಏನು ಮಾತಾಡ್ತಾರೆ, ಹೈಯೆಸ್ಟ್ ಲೆವೆಲ್ ಮಾತಾಡ್ತಾ ಇರ್ತಾರೆ, ತಮ್ಮ ಸ್ವರೂಪ ಕೂಡ ಹೇಳ್ಕೊಂಡಂತೆ ಸೂಚನೆ ಮಾಡ್ತಾ ಇದ್ದಾರೆ. ಲಕ್ಷ್ಮೀಕಾಂತ ಸಮಂತತೋ ವಿಕಲಯನ್ ನೈವೇಶಿ ತುಸ್ತಿ ಸಮಂ ಪಶ್ಯಾಮಿ ಉತ್ತಮ ವಸ್ತು ದೂರತರದು ಅಪಾಸ್ತಂ ರಸೋ ಯೋಷ್ಟಮಃ. ಇಲ್ಲಿ ಲಕ್ಷ್ಮೀ ಹೆಸರು ಸೇರಿಸಲಿ, ಲಕ್ಷ್ಮೀಕಾಂತ ಅವ್ಯಕ್ತರು ಸದಾ ಇರ್ತಾರಾದ್ರೆ ಲಕ್ಷ್ಮೀಕಾಂತ ಸೇರಿಸಿದ್ರಿಂದ ಅವನು ಲಕ್ಷ್ಮೀಕಾಂತನೇ ಆದ್ರಿಂದ ಲಕ್ಷ್ಮೀದೇ ಔಟ್ ಆಫ್ ಕ್ವಶನ್. ಈಗ ಲಕ್ಷ್ಮೀಕಾಂತನಾದ್ರಿಂದ ಉಳಿದವರು ಅಪ್ರಸಕ್ತರಾದ್ರು. ಮತ್ತೆ ಲಕ್ಷ್ಮೀ ಅಕ್ಷರ ಪುರುಷರು, ಬ್ರಹ್ಮೇಶ ಚಕ್ರೋತ್ಕರಲ್ಲ ಕ್ಷರ ಪುರುಷರು. ಸೊ ಪರಮಾತ್ಮ ಎಲ್ಲ ಸಾರಾಕ್ಷರ ಪುರುಷೋತ್ತಮ ಅಂತಾಯ್ತು. ಈಗ ನರಸಿಂಹ ಶಬ್ದಕ್ಕೆ ಏನರ್ಥ ಬಂದಾಗಾಯ್ತು, ಪುರುಷೋತ್ತಮನ ಅರ್ಥ ಬಂತು. ಈಗ ಅನೇಕ ಅರ್ಥಗಳಿಂದ ಆಚಾರ್ಯರು ಇದಿಷ್ಟೆಲ್ಲ ಗೊತ್ತಿದ್ದಾಗ ಸ್ತೋತ್ರ ಹೇಳ್ಬೇಕಾದ್ರೆ ಏನಾಗುತ್ತಾಗ ಭಕ್ತಿಯಿಂದ ಹೇಳೋದಕ್ಕೆ ಸಾಧ್ಯ. ಬರೀ ಮೆಕ್ಯಾನಿಕಲ್ ಹೇಳೋದಕ್ಕೂ ಅದು ಸಾಮಾನ್ಯ ರೀತಿ ಅರ್ಥ ತಿಳ್ಕೊಂಡು ಹೇಳೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಸುಮ್ಮನೆ ಸುಟ್ಕೆ ಸೊಯ್ಯೋದಕ್ಕೂ ಅದು ಏನು ಇದೆ ತಿಳ್ಕೊಳ್ಳೋದಕ್ಕೂ ಅದು ಬಹಳ ವ್ಯತ್ಯಾಸ. ಸೊ ಬರೀ ಖಾಲಿ ಸುಟ್ಕೆ ಸೊಯ್ಯಬೇಕಾದ್ರೆ ಆರಾಮಾಗಿದ್ದಿರ್ತಾರೆ, ಆದರೆ ಗೋಲ್ಡ್ ಇದೆ ಅಂತ ಹೇಳಿದ್ರೆ ಮೈಯೆಲ್ಲ ಕಣ್ಣಾಗಿಬಿಡ್ತಾರೆ. ಒಳ್ಳೆ ಭಕ್ತಿಯಿಂದ ಬಹಳ ಶ್ರದ್ಧೆಯಿಂದ ಯಾರು ಬಂದು ಮಾತಾಡೋಕ್ಕೋ ಮತ್ತೆ ಇದು ಬಂದು ಮಾತಾಡ್ತೀನಿ ಅಂತ ಹೇಳ್ತಾನೆ. ಅವೆಲ್ಲ ಮಾತಾಡ ಅರ್ಥ ಇದೆ ಗೊತ್ತಾಗಬೇಕು. ಶಬ್ದ ಅನ್ನೋದು ಬಾಹ್ಯ, ಅರ್ಥ ಅನ್ನೋದು ಒಳಗಿನದ್ದು. ಅದು ಸಾಮಾನ್ಯ ಏನಾಗಿದೆ, ಅರ್ಥಜ್ಞಾನ ಇಲ್ಲದೆ ಹೇಳೋದ್ರಿಂದ ಅದ್ರ ಬಗ್ಗೆ ನಮಗೆ ಅಷ್ಟು ವಿಶ್ವಾಸ ಬರದಂತೆ ಆಗಿರುತ್ತೆ. ಅರ್ಥಜ್ಞಾನ ಬಂದಾಗ ಅರ್ಥ ಜಾಸ್ತಿ ಆಗ್ತಾ ಹೋದಂತೆ ಏನಾಗುತ್ತೆ, ಭಕ್ತಿ ಜಾಸ್ತಿ ಆಗುತ್ತೆ. ಜ್ಞಾನ ಎಲ್ಲ ಏನಾಗಿ ಕನ್ವರ್ಟ್ ಆಗಬೇಕು, ಭಕ್ತಿಯಾಗಿ ಕನ್ವರ್ಟ್ ಆಗಬೇಕು. ಇಷ್ಟು ಹೇಳಿ ಇದೆಲ್ಲ ಹೇಳಿದ್ದ ಆಚಾರ್ಯ. ಅದಕ್ಕೆ ತಮ್ಮನ್ನ ಸ್ತೋತ್ರ ಮಾಡಿ ಇಷ್ಟೆಲ್ಲ ಸ್ತೋತ್ರ ಮಾಡಿದ್ದೀರಿ ಅನ್ನೋದು ನೀವು ತಿಳ್ಕೊಂಡ್ಬಿಟ್ಟಿದ್ದ ಆಚಾರ್ಯರೇ, ದೇವ್ರ ಮುಂದೆ ನಾವೇನಾಗಿದ್ದೇವೆ ಅಂತ ಹೇಳಿದಾಗಾಯ್ತೀಗ. ದೇವ್ರ ಮುಂದೆ ಏನಾಗಿದ್ದೇವೆ ನಾವೀಗ, ಇಷ್ಟು ಕಡಿಮೆ ಇದ್ದೇವೆ ಅಮ್ಮ ಸೂಚನೆ ಮಾಡ್ತಾ ಈ ಅನುಸಂಧಾನ ಇಟ್ಟುಕೊಂಡು ನಾವು ಸ್ತೋತ್ರ ಮಾಡಬೇಕೇ ಹೊರತು ಬೇರೆ ರೀತಿಯಲ್ಲಿ ಸ್ತೋತ್ರ ಮಾಡಬಾರದು ಅಮ್ಮ ಎಚ್ಚರಿಕೆಯನ್ನು ಕೂಡ ಆಚಾರ್ಯ ಕೊಡ್ತಾ ಇದ್ದ. ಈಗ ಅವರು ತಿಳ್ಕೊಂಡ್ಬಿಟ್ಟಿದ್ದ ಆಚಾರ್ಯರ ಸ್ತೋತ್ರ ಇಲ್ಲದ ಪ್ರಾರಂಭ ಎಲ್ಲ ಲೆಕ್ಕಕ್ಕೆ ಬರೋದಿಲ್ಲ. ಆದ್ರಿಂದ ಬಹಳ ಎಚ್ಚರಿಕೆಯಿಂದ ದೇವರನ್ನು ಆರಾಧನೆ ಮಾಡಬೇಕು. ಶ್ರೀಮದ್ ವಿಷ್ಣುವಂಗ್ರಿ ನಿಷ್ಠ ಅತಿ ಗುಣ ಗುರುತಮ ಶ್ರೀಮದಾನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋ ಜ್ವಲ ಜಲ ಜಲ ಸತ್ ವಾಂಸವೋ ಅಸ್ಮಾನ್ ಪುನಂತು ವಾಚಾಂ ಯತ್ರ ಪ್ರಣೇತ್ರಿ ತ್ರಿಭುವನ ಮಹಿತ ಶಾರದಾ ಶಾರದೇಂದು ಜ್ಯೋತ್ಸ್ನಾ ಭದ್ರಸ್ಮಿತ ಶ್ರೀ ಅವಲಿತ ಕುಭಾ ಪ್ರೇಮ ಭಾರಂಭಾರ ಶ್ರೀಮದ್ ವಿಷ್ಣುಂಗ್ರಿ ನಿಷ್ಠಾತಿ ಗುಣಗುರುತಮ ಶ್ರೀಮದ್ ಆನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲ ಜಲ ಸತ್ ಪಾಂಸವಹ. ಅದಿಷ್ಟು ಒಂದೇ ಪದ, ಅದಿಷ್ಟು ಲಾಂಗ್ ಸೆಂಟೆನ್ಸ್, ಒಂದೇ ಕಾಂಪೌಂಡ್, ಬಿಗ್ ಕಾಂಪೌಂಡ್ ಅದು. ಶ್ರೀಮದ್ ವಿಷ್ಣುಂಗ್ರಿ ನಿಷ್ಠಾತಿ ಗುಣಗುರುತಮ ಶ್ರೀಮದ್ ಆನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲ ಜಲ ಸತ್ ಪಾಂಸವಹ ಅಸ್ಮಾನ್ ಪುನಂತು. ಇಷ್ಟೇ ಕಡೆ ಕರೆಯ ಹಾಗೆ ಇದೆ. ಕರ್ತೃಪದ ಕ್ರಿಯಾಪದ ಕರ್ಮಪದ ಕರ್ಮಕ್ರಿಯಾ ಮೂರು ಜತಿಯಾಗಿದೆ ಹಾಗೆ. ಹಾ ಪಾಂಸವಹ ಅಸ್ಮಾನ್ ಪುರಂತು, ಅದೇ ವ್ಯಾಸರಾದರು ಶ್ರೀಮದ್ ಆನಂದ ತೀರ್ಥಾರ್ಯ ಪಾದ ಪಂಕಜ ರೇಣವ ಪವಿತ್ರಯಂತು ಮಾಂ ನಿತ್ಯಂ ಪಾಪ ಪಾಠನ ಪಂಡಿತಾ. ಅದು ಚಂದ್ರಿಕಾದ ವಾಕ್ಯ, ಇದಕ್ಕೆ ಸರಿಯಾಗಿ ವಿವರಣೆ ಇದ್ದಂತೆ ವ್ಯಾಖ್ಯಾನ ಓದ್ತಾ ಕೂತ್ಕೊಂಡ್ರೆ ವರ್ಷಗಟ್ಟಲೆ ಆಗ್ತದೆ. ಅದಕ್ಕೆ ಸಾಮಾನ್ಯ ಅರ್ಥ ತಿಳ್ಕೊಂಡ್ರೆ ಸಾಕಲ್ಲ, ಅಲ್ಲೆಲ್ಲಿ ಬೇಕಾದ್ರೆ ಹೇಳುತ್ತೆ. ಶ್ರೀಮದ್ ಪಾಪವನ್ನು ಪಾಠನ ನಾಶ ಮಾಡೋ, ಪಾಪವನ್ನು ನಾಶ ಮಾಡತಕ್ಕಂಥ ಕಾರ್ಯದಲ್ಲಿ ಪಂಡಿತ ಬಹಳ ನಿಪುಣವಾಗಿರತಕ್ಕಂಥವರು ಅಂತ. ಶ್ರೀಮದ್ ವಿಷ್ಣುಂಗ್ರಿ ನಿಷ್ಠಾದಿ ಗುಣಗುರುತಮ ಶ್ರೀಮದ್ ಆನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾವತಿ ಎಲ್ಲ ಹೇಳ್ಬೇಕು. ಏನ್ ಮಾಡ್ಬಿಡ್ತಾರೆ, ಜಲಜಲ ಸತ್ ಅಂತ ಹೋಗ್ಬಿಡ್ತಾರೆ, ಜಲಜಲ ಸತ್ ಅಂತ ಆಗದೆ ಜಲಜಲ ಸತ್ ಅಂತ ಹೋಗ್ಬಿಡ್ತಾರ. ಜಲಜಲ ಸತ್ ಜಲ ಜಲ ಸತ್ತ ಯಮಕಾಲಂಕಾರ ಇದ್ದಾಗ ಆ ಜಲಜ ಲಸತ್, ಜಲಜ ಅಂದ್ರೆ ಕಮಲ, ಲಸತ್ ಅಂದ್ರೆ ಹೊಡಿತಕ್ಕಂತಹ, ಜಲಜ ಲಸತ್ ಅಂದ್ರೆ ಕವರದಲ್ಲಿ ಹೊಡಿತಕ್ಕಂತಹ, ಆ ಪಾಂಸವ ಅಂದ್ರೆ ಧೂಳಿಗಳು, ಕವರದಲ್ಲಿ ಹೊಡಿತಕ್ಕಂತಹ ಧೂಳುಗಳು. ಎಂಥ ಎಂಥ ಕಮಲ ಅಂತ ಹೇಳಿದ್ರೆ ಉಜ್ವಲ ಕಮಲ, ಉಜ್ವಲ ಕಮಲ ಅಂದ್ರೆ ಹೊಡಿತಕ್ಕಂತಹ ಕಮಲದಲ್ಲಿ ಹೊಡಿತಾ ಇವೆ, ಕಮಲ ಹೊಡಿತಾ ಇದೆ, ಅದರಲ್ಲಿ ಪಾದಕಮಲಗಳಲ್ಲಿ ಧೂಳಿ ಹೊಡಿತಾ ಇವೆ ಅಂತ. ಪಾದ ಧೂಳಿಗಳು ನಮ್ಮನ್ನು ಪಾಲಿಸಲಿ ಅಂತ ಆಚಾರ್ಯರ ಪಾದ ಧೂಳಿಗಳು ನನ್ನನ್ನ ನಮ್ಮನ್ನ ಪಾಲಿಸಲಿ. ಅವು ಎಲ್ಲಿ ಹೊಳಿತಾ ಇವೆ ಅಂತ ಕೇಳಿದ್ರೆ ಯಾವುದು ಉಜ್ವಲ ಜಲಜ ಯಾವುದು ಅಂದ್ರೆ ತ್ರೈಲೋಕ್ಯಾಚಾರ್ಯ ಪಾದವೇ ಉಜ್ವಲ ಜಲಜ, ಆಚಾರ್ಯರ ಪಾದ ಕಮಲ, ಆಚಾರ್ಯರ ಗುರುಲೋಕದ ಆಚಾರ್ಯರ ಹೊಳಿತಕ್ಕಂತಹ ಪಾದಗಳಲ್ಲಿ, ಪಾದ ಕಮಲಗಳಲ್ಲಿ ಹೊಳಿತಕ್ಕಂತಹ ಧೂಳಿಗಳು ನಮ್ಮನ್ನು ಪರಿಪಾಲಿಸಲಿ ಅಂತ ಅಲ್ಲಿಗೆ ಅನ್ವಯ. ಆಮೇಲೆ ಯಾರ ಪಾದ ಧೂಳಿಗಳು ಅಂದ್ರೆ ತ್ರೈಲೋಕ್ಯಾಚಾರ್ಯ ಯಾರು ಇಲ್ಲಿ, ಶ್ರೀಮದ್ ಆನಂದ ತೀರ್ಥ ತ್ರೈಲೋಕ್ಯಾಚಾರ್ಯರು, ಶ್ರೀಮದ್ ಆನಂದ ತೀರ್ಥರು ಅಂತಕ್ಕಂಥ ತ್ರೈಲೋಕ್ಯಾಚಾರ್ಯರ ಉಜ್ವಲ ಪಾದಗಳಲ್ಲಿ ಹೊಡಿತಕ್ಕಂಥ ಉಜ್ವಲವಾದ ಧೂಳಿಗಳು. ಅವರು ಸ್ಟೇಟಸ್ ಏನು ಅಂದ್ರೆ ಗುರುತಮ, ಗುರುತಮ ಗುರು, ಗುರು ಗುರುತರ ಗುರುತಮ, ಸರ್ವಶ್ರೇಷ್ಠ ಗುರುಗಳಾದ ಶ್ರೀಮದ್ ಆನಂದ ತೀರ್ಥರ. ಆಮೇಲೆ ಇನ್ನಂಥವರವರು ಅತಿಗುಣ, ತುಂಬಾ ಗುಣ, ಧ್ಯೇಯ ಗುಣ ನಾಮ ಜಗತ್ ಪ್ರಸಿದ್ಧ ಎಂತೇಷು ತೇಷು ಸ್ಪರಿದರ್ಶಯಂತಿ. ಅತಿಗುಣ, ತುಂಬಾ ಗುಣ ಹೊಂದಿರತಕ್ಕಂತಹ ದೊಡ್ಡ ಗುರುಗಳಾಗಿರತಕ್ಕಂತಹ ಶ್ರೀಮದ್ ಆಚಾರ್ಯರು ಅಂತಕ್ಕಂತಹ ತ್ರೈಲೋಕ್ಯಾಚಾರ್ಯರ ಉಜ್ವಲವಾದ ಪಾದ ಕವಲಗಳಲ್ಲಿ ಶೋಭಿಸತಕ್ಕಂತಹ ಪಾದ ಧೂಳಿಗಳು ನಮ್ಮನ್ನು ಪಾವಿತ್ರನಾಗಿ ಸರಿ. ಅದು ಇನ್ನೂ ಇದೆ, ಮುಗುದಿಲ್ಲ ಅದಿನ್ನು ಕೂಡ. ಇಂಥ ಇನ್ನು ಆಚಾರ್ಯ ಇನ್ನೇನು ಹೇಳ್ತಾರೆ, ಅತ್ಯ ಗುಣವಂತರು ಅಷ್ಟಾಯ್ತು. ಇನ್ಯಾರು ಅತಿ ದೊಡ್ಡ ವೈಶಿಷ್ಟ್ಯ ಏನು ಆಚಾರ್ಯ ಅಂತ ಕೇಳಿದ್ರೆ ಶ್ರೀಮದ್ವಿಷ್ಟ ಅಗ್ರೇನಿಷ್ಟ, ಇವೆಲ್ಲ ಶುದ್ಧೇ ಭಾಗವತೆ ಧರ್ಮೇ ಧಿರತೋ ಎದುರುಕೋತರ, ಹೈಯೆಸ್ಟ್ ಕ್ವಾಲಿಫಿಕೇಶನ್. ಅದಕ್ಕೆ ಅಲ್ಲಿಂದ ಶುರು ಮಾಡಿ, ಇದು ಹರಿವಾಯಸ್ತುತಿ ಅಂತಕ್ಕಾಯ್ತು, ವಿಷ್ಣುವಿನಿಂದ ಆರಂಭ ಮಾಡೋದ್ರಿಂದ ಹರಿವಾಯಸ್ತುತಿ. ಹೌದು, ಗೊತ್ತಾಯ್ತಾ, ಪ್ರತಿಯೊಂದು ಪದವನ್ನು ಕೂಡ ಹರಿಪರ ಮಾಡೋದು ಒಂದು ರೀತಿ ಅರ್ಥ. ಹರಿ ಆಚಾರ್ಯ ಎಲ್ಲೇ ಸ್ತೋತ್ರ ಮಾಡಬೇಕಾದ್ರೂ ಕೂಡ ಹರಿಭಕ್ತರು ಸ್ತೋತ್ರ ಮಾಡೋದ್ರಿಂದ ಯಾರು ಸ್ತೋತ್ರ ಆಯ್ತದ, ಹರಿಸ್ತೋತ್ರ ಕೂಡ ಆಯ್ತು. ಬಹಳ ಸುಲಭವಾಗಿ ಹರಿಸ್ತೋತ್ರ ಆಗಿಬಿಡುತ್ತೆ. ಶ್ರೀಮದ್ ವಿಷ್ಣು ಅಂದ್ರೆ ಪ್ರಾರಂಭ, ಶ್ರೀ ಮಹಾಲಕ್ಷ್ಮಿ ಗೊತ್ತಾಯ್ತಾ, ವಿಷ್ಣು ಲಕ್ಷ್ಮೀನಾರಾಯಣರ ಪಾದಕಮಲಗಳಂತೆ ಅಲ್ಲಿಗೂ ಅನ್ವಯ. ಶ್ರೀಮತ್ತಮ್ಮ ಶ್ರೀಯುಕ್ತವಾದ ವಿಷ್ಣುವಿನ ಅಂಗ್ರಿ ಪಾದಗಳಲ್ಲಿ ನಿಷ್ಠ, ಅತ್ಯಂತ ನಿಷ್ಠರಾದಂತಹ, ಅತಿಗುಣ, ಅತ್ಯಂತ ಗುಣಗಳಿಂದ ಕೂಡಿದಂತಹ, ಗುರುತಮ ಸರ್ವಶ್ರೇಷ್ಠ ಗುರುಗಳಾದಂತಹ ಶ್ರೀಮದ್ ಆನಂದ ತೀರ್ಥ ತ್ರೈಲೋಕ್ಯಾಚಾರ್ಯ, ಶ್ರೀಮದ್ ಆನಂದ ತೀರ್ಥರು ಅಂತಕ್ಕಂಥ ಮೂರು ಲೋಕದ ಆಚಾರ್ಯರ ಪಾದಗಳೆಂಬ ಉಜ್ವಲ ಜಲಜ ಹಡಿತಕ್ಕಂತಹ ಕಮಲದಲ್ಲಿ ಲಸತ್ ಶೋಭಿಸತಕ್ಕಂತಹ ಪಾಂಸವಹ ಧೂಳಿಗಳು ಅಸ್ಮಾನ್ ನಮ್ಮನ್ನು ಪುನಂತೂ ಪಾಲಿಸಲಿ. ಈ ರೀತಿಯಾಗಿ ಯಾವುದೋ ಎಲ್ಲ ತಗೋದಿರ ತ್ರೈಲೋಕ್ಯ ಅಂತ ಹೇಳಿದಾಗ ಅನೇಕ ರೀತಿಯ ಅರ್ಥ. ಮೂರು ಲೋಕ ಸಾಮಾನ್ಯ ಲೋಕಗಳು 14 ಅಂದ್ರೂ ಕರೆಕ್ಟು, 3 ಅಂದ್ರೂ ಕರೆಕ್ಟು. 14 ಅಂದ್ರೆ ಭೂರ್ಭುವ ಸ್ಥಾಯಿಲ ಇದೆಯಲ್ಲ, ಅದು ಅತಲ ವಿತಲ ಎಲ್ಲ ತಗೊಂಡ್ಬಿಟ್ರೆ 14 ಆಯ್ತು. 3 ತಗೊಂಡ್ಬಿಟ್ರೆ ಭೂಲೋಕ ಮೇಲಿಂದೆಲ್ಲ ಕೆಳಗಿಂದೆಲ್ಲ ಎಷ್ಟಾಯ್ತು ಅಲ್ಲಿಗೆ, 3 ಆಯ್ತು. ಆ ರೀತಿ ತಗೊಂಡ್ಬಿಟ್ಟ ಮೂರು ಲೋಕಗಳು, ಸ್ವರ್ಗ ಮರ್ತ್ಯ ಪಾತಾಳ 3 ಆಕಾಂಕ್ಷೆ ಇಡ್ತಾರೆ. ಸ್ವರ್ಗ ಮರ್ತ್ಯ ಪಾತಾಳ ಎಂಬ 3 ಲೋಕ ಬೇರೆ, ಆದರೆ ಈಗಿನ ಈ 3 ಲೋಕ ಬೇರೆ. ಬೇರಿಂದೆಲ್ಲ ಒಂದು, ಕೆಳಗಿಂದೊಂದು, ಮತ್ತೆ ತ್ರಿಕೋನ ರೂಪದಲ್ಲಿ ತೋರಿಸಿದ್ದು ಯಾವುದು, ಬೇರಿಂದೆಲ್ಲ ಒಂದು ಪಾದ, ಕೆಳಗಿಂದೆಲ್ಲ ಒಂದು ಪಾದ, ಮೂರನೇ ಪಾದಕ್ಕೆ ಎಲ್ಲಿ ಜಾಗ ಅಂತ ಕೇಳಿ. ಆದರ್ಶದಲ್ಲಿ ಸಮಸ್ತ ಊರ್ಧ್ವ ಲೋಕಗಳು 1, ಸಮಸ್ತ ಅಧೋಲೋಕಗಳು 2, ನಾವಿರತಕ್ಕಂಥ ಭೂಲೋಕ 1, ಈಗ 3 ಲೋಕ ಅಂತ ತಿಳ್ಕೊಂಡಾಗ ಸರಿಯಾಯಿತು. ಇನ್ನೂ ವಿಶೇಷಾರ್ಥಗಳು ಅಂದರೆ ಓ ಎಷ್ಟು ಅವರೇ ಹೇಳ್ತಾರೆ, ಮಾತು ಆಚೆ ಕೋಟ್ಪಾ ಹೇಳ್ತಾರೆ, ಕಣ್ಣಾರೆ ಕಂಡಿದ್ದೇವೆ ಅಂತ ಹೇಳ್ತಾರೆ. ಪ್ರತ್ಯಕ್ಷ ಸಂಚೈತಲ್ಲ ಇಷ್ಟೊಂದು ಸದೇ ಭಗವತಿ ಭಾಷ್ಯಕಾರಿ ತತ್ವಪ್ರಿಯದಲ್ಲಿ ಬರೀತಾರೆ. ಇವೆಲ್ಲ ಗುರು ಕಣ್ಣಾರೆ ಕಾಣ್ತಿದ್ದೆ ನಾನು ಅಂತ ಹೇಳ್ತಾರೆ. ಅವ್ರಿಗೇನಂತ ಹೇಳಿದ್ರು, ಅವ್ರೇನಂತ ಹೇಳಿದ್ರು ಅವರಿಗೆ, ನಿನಗೆ ಪಾಲಿಸ ಆನಂದ ತೀರ್ಥ ಭಗವತ್ ಪದಪದ್ದರೇಣು ಸ್ವಾನಂದದೋ ಭವತು ತೇ ಜಯಸಿಂಹ ಭೂಪ. ಜಯಸಿಂಹರಾಜರ ಸಭೆಯಲ್ಲಿ ಫಸ್ಟ್ ಟೈಮ್ ಆಚಾರ ಮೀಟ್ ಮಾಡಕ್ಕೆ ಅಂತ ಹೋಗ್ತಾರೆ. ಜಯಸಿಂಹರಾಜ ಕೂತಿರ್ತಾರೆ, ಆಚಾರ ಮೇಲೆ ಕೂತಿರ್ತಾರೆ, ನೋಡ್ತಾರೆ. ಇನ್ನು ಆಚಾರ್ಯರ ಬಗ್ಗೆ ಬಹಳ ಗೌರವ ಬಂದಿದೆ, ಶಾಸ್ತ್ರಗಂತ ಓದಿದ್ದಾರೆ. ಆ ಜಯಸಿಂಹರಾಜನ ಗುರುಗಳಾಗಿ ಜಯಸಿಂಹರಾಜನ್ ಭಾರಿ ಪುಣ್ಯವಂತ ಅಂತ ಹೇಳೋದಕ್ಕೋಸ್ಕರ ಆನಂದ ತೀರ್ಥ ಭಗವತ್ ಪದ ಪದ್ಮರೇಣು ಸ್ವಾನಂದದ ಭವತು ತೇ ಜಯಸಿಂಹ ಭೂಪ. ಅವರ ಪದ ಪದ್ಮರೇಣು ನಿನಗೆ ಆನಂದವನ್ನು ಕೊಡಲಿ, ಮೋಕ್ಷವನ್ನು ಕೊಡಲಿ ಅಂತ ಹೇಳ್ಬಿಡ್ತಾರೆ. ಆದ ಮಾಡಿ ಆಚಾರ್ಯರು ಕನ್ವಿನ್ಸ್ ಆದ್ಮೇಲೆ ಈಗ ನನ್ನನ್ನು ಪಾನ ಮಾಡಲಿ ಅಂತ ಹೇಳ್ತಾರೆ. ಒಂದು ನಿನ್ನ ಒಳ್ಳೇದಾಗಲಿ ಅಂತ ಹೇಳಿದ್ರೆ ನಮ್ಮನ್ನು ಒಳ್ಳೇದು ಮಾಡಲಿ ಅಂತ ಹೇಳ್ತಾರೆ. ಶಿಷ್ಯರಾಗಿದ್ದನ್ನ ರೆಕಮೆಂಡ್ ಮಾಡ್ತಾರೆ ಅಂತ ಆಚಾರ್ಯರ ಪಾದ ಪದ್ಮರೇಣು ಅವ್ರಿಗೆ ಬಹಳ ಪ್ರಿಯವಾದದ್ದು. ಪಾದ ಪದ್ಮರೇಣು ಎಂಬ ಪದದಿಂದ ಮೊದಲು ನಿನಗೆ ಆಮೇಲೆ ನಮಗೆ ಅಂತ ಹೇಳೋ ಮೂಲಕವಾಗಿ ಅದು ಬದಲಾವಣೆ ಏನಾಯಿತು ಎಂಬುದನ್ನು ಗುರುತಿಸಬಹುದು ನಾವು. ಇನ್ನು ಗುರು ಗುರುತರ ಗುರುತಮ ಸೂಪರ್ ಸೂಪರ್ ಅದೇ ಹೇಳ್ತೇವೆ ಸುರು ಹೌದು ಸೂಪರ್ ಲೇಟಿವ್ ಇಲ್ಲೇ ಬೇರೆಯವರು ಯಾವ ಅರ್ಥ ಹೇಳ್ತೇವೆ ಲಿಮಿಟೆಡ್ ಸೆನ್ಸ್ ಅಲ್ಲಿ ಹೇಳ್ತೇವೆ. ಪ್ರೊಫೆಸರ್ ಅಂದ್ರೆ ಕಾಲೇಜ್ ಪ್ರೊಫೆಸರು ಪ್ರೊಫೆಸರ್ರೇ, ಯೂನಿವರ್ಸಿಟಿ ಪ್ರೊಫೆಸರು ಪ್ರೊಫೆಸರ್ರೇ. ಅದೇ ಹೇಳಿದ್ದು ಅಲ್ಲ, ಪ್ರೊಫೆಸರ್ ಅಂತ ಎಕ್ಸಾಂಪಲ್ ಕೊಡಲಿಲ್ಲ ಈಗ. ಕಾಲೇಜ್ ಪ್ರೊಫೆಸರು ಪ್ರೊಫೆಸರ್ರೇ, ಯೂನಿವರ್ಸಿಟಿ ಪ್ರೊಫೆಸರು ಪ್ರೊಫೆಸರ್ರೇ, ಇಂಟರ್ನ್ಯಾಷನಲ್ ತೊಗೊಂಡು ಅಲ್ಲೂ ಪ್ರೊಫೆಸರ್ರೇ. ಆ ಪದಗಳಲ್ಲಿ ತಾರತಮ್ಯ ಇದೆ. ಸೊ ಗುರು ಸಾರ್ವಭೌಮ ಪದಗಳಿಗೆ ಅರ್ಥ ಇದೆ. ಆ ಕಾಲ ಗುರು ಸಾರ್ವಭೌಮರು, ಆ ಕಾಲಕ್ಕೆ ಎಲ್ಲ ಗುರುಗಳು ದೊಡ್ಡವರು. ಸಾರ್ವಭೌಮ ಅನ್ನೋ ಪದ ಕಾಲಿಕವಾದದ್ದು ಬೇರೆ, ಆಲ್ ಟೈಮ್ ರೆಕಾರ್ಡ್ ಬೇರೆ, ಆ ಕಾಲದ ಬೇರೆ. ಆಲ್ ಟೈಮ್ ಗುರುಗಳು ಗುರು ಸಾರ್ವಭೌಮರು ಯಾರು? ಆಚಾರ್ಯ. ಆಲ್ ಟೈಮ್ ಗುರು ಸಾರ್ವಭೌಮರು, ಗೊತ್ತಾಯ್ತಾ? ಆಯಾ ಕಾಲ ಗುರು ಸಾರ್ವಭೌಮರು, ಆಗ ಯಾರು ಶ್ರೇಷ್ಠರಾಗಿರ್ತಾರೆ ಅವರು ರಾಯರು, ಆ ಕಾಲಕ್ಕೆ ಗುರು ಸಾರ್ವಭೌಮರಾದರು. ಅದು ವಿಶೇಷ. ಅದು ಹೇಳಿದ್ದೇನು ಆ ಅರ್ಥ. ಆ ಕಾಲದಿಂದ ಅಂಥವ್ರು ಮತ್ತೆ ಬರಲಿಲ್ಲ ಅಂತಲೇ ಹೇಳ್ಬೋದು. ಆ ಲೆಕ್ಕದೊಳಗೆ ರಾಯರು ಅಂಥವ್ರು ಮತ್ತೆ ಬರಲಿಲ್ಲ, ಅನಂತ ಹಿಂದೆ ಇದ್ರು, ಅನಂತರ ಬರಲಿಲ್ಲ. ಚತುಶ್ರೇಷ್ಠಿ ಕಲಾಕೋವಿದರು ಎಂಬ ಪ್ರಸಿದ್ಧಿ ಆಮೇಲೆ ಹೋಗಿಬಿಡಿತು. ಸರ್ವದ್ಯಾ ಪ್ರವೀಣ ಅನ್ನಂತ ಬರುತ್ತಲ್ಲ, ವಿಜೇಂದ್ರ ಸ್ವಾಮಿಗಳಿಗೆ ಏನು ಗೊತ್ತಿತ್ತು? 64 ಕಲಾವಿದ್ಯೆ ಗೊತ್ತಿತ್ತು. ಸುಂದರ ಸ್ವಾಮಿಗಳಿಗೆ ಗೊತ್ತಿತ್ತು, ರಾಯರಿಗೆ ಗೊತ್ತಿತ್ತು. ಆಮೇಲೆ ಆ ಕಾನ್ಸೆಪ್ಟ್ ಕಡಿಮೆ ಆಗಿಬಿಡುತ್ತೆ. ಚತುಶ್ರೇಷ್ಠಿ ಕಲಾಕೋವಿದತ್ತ ಅಂಬೋದು ಬರೆಯ ಅಂದ್ರೆ ಆ ದೃಷ್ಟಿಯಲ್ಲಿ ಗುರು ಸಾರ್ವಭೌಮರು ಎಂಬ ಹೆಸರು ಸಾರ್ಥಕ ಆಗಿದ್ದಾರೆ. ಈಗ ಇನ್ನು ಇದಕ್ಕೆ ಬೇರೆ ರೀತಿ ಅರ್ಥ ಮಾಡಕ್ ಬರುತ್ತೆ. ಮತ್ತೆ ಇದನ್ನೀಗ ಶ್ರೀಮದ್ ವಿಷ್ಣು ಅಂಗ್ರಿ ನಿಷ್ಠಾ ಕಟ್ ಮಾಡಿಬಿಡೋದು ಅಲ್ಲಿಗೆ. ಶ್ರೀಮದ್ ವಿಷ್ಣು ಅಂಗ್ರಿ ನಿಷ್ಠಾ ಹೇ ಗುರುತಮ, ಇನ್ನೊಂದು ಪದ ಎಲೆ. ಶ್ರೀಮದ್ ವಿಷ್ಣುವಿನ ಅಂಗ್ರಿ ನಿಷ್ಠರಾದವರೇ, ಗುರುತಮ ಅತ್ಯಂತ ಶ್ರೇಷ್ಠ ಗುರುಗಳಾದವರೇ, ಶ್ರೀಮದ್ ಆನಂದ ತೀರ್ಥ, ಶ್ರೀಮದ್ ಆನಂದ ತೀರ್ಥರೇ, ತ್ರೈಲೋಕ್ಯಾಚಾರ್ಯ, ಮೂರು ಲೋಕದ ಆಚಾರ್ಯರೇ, ಗೊತ್ತಾಯ್ತಾ? ಅವೇ ಸೇರಿಸ್ಕೋಬೇಕು. ತೇ ನಿಮ್ಮ ಪಾದೋಜ್ವಲ ಜಲಧರ ಸತ್ತಾಂಸವ ಅಸ್ಮಾನ್ ಪುನಂತು, ನಿಮ್ಮ ಪಾದ ಕಮಲ ಸುಳ್ಳ ಮಾಡಿ ಪಾದ ಸುಲಭ ಆಗಿಬಿಡುತ್ತಾಗ. ಅವ್ರು ಇಷ್ಟು ದೊಡ್ಡ ಪದ ಪಡ್ಕೊಳ್ಳೋದ್ರ ಬಂದು ಏನ್ ಮಾಡ್ಬೋದು? ನಾವಾಗ ಬಿಡಿಸ್ಬಿಡು. ಯಾಕೆ ಈ ರೀತಿ ಅರ್ಥ ಯಾತಕ್ಕೆ ಮಾಡಬೇಕು ಅಂದ್ರೆ, ನೋಡ್ತಾ ಹೇಳ್ತಿರೋದ್ರಿಂದ ಅವರು ಆಚಾರ್ಯ ನೋಡ್ತಾ ಹೇಳ್ತಿರೋದ್ರಿಂದ, ಹೇ ಶ್ರೀಮದ್ ಆನಂದ ತೀರ್ಥ, ಹೇ ತ್ರೈಲೋಕ್ಯ ಆಚಾರ್ಯ, ಆ ರೀತಿ ಮಾಡಕ್ಕೂ ಬರೋದು. ಈ ಸಾಮಾನ್ಯ ಮೊದಲನೇ ವಿಭಾಗ ಎಲ್ಲರಿಗೂ ಎಲ್ಲ ಪಿಂಟ ಎಲ್ಲರೂ ಮಾಡಿರ್ತಾರೆ. ಎರಡನೇದು ಡೈರೆಕ್ಟ್ ಮಾಡಬಹುದು, ಸುಲಭವಾಗಿ ಮಾಡಬಹುದಾದದ್ದು. ಹೇ ಶ್ರೀಮದ್ ವಿಷ್ಣು ಗರಿಷ್ಠ, ಹೇ ಅತಿಗುಣ, ಹೇ ಗುರುತಮ, ಹೇ ಶ್ರೀಮದ್ ಆನಂದ ತೀರ್ಥ, ಹೇ ತ್ರೈಲೋಕ್ಯಾಚಾರ್ಯ, ಆಮೇಲೆ ಪಾದೋಜ್ವಲ ಜಲ ಸತ್ತಾಂಸವ ಅಸ್ಮಾನ್ ಪುನಂತು, ನಿಮ್ಮ ಉಜ್ವಲವಾದಂತಹ ಪಾದ ತೋಡಿಯ ಕೂಡ ನಮ್ಮನ್ನು ಪವಿತ್ರರನ್ನಾಗಿ ಮಾಡಲಿ ಎಂದು ಸ್ತೋತ್ರ ಮಾಡಿದ್ರಿಂದ ಬಹಳ ಸುಲಭವಾಗಿ ಹರಿವಾಯಸ್ತುತಿಯಾಗಿದ್ದು. ಅದರ ವಿಶೇಷ ಇದು ತ್ರೈಲೋಕ್ಯಾಚಾರ್ಯ ಇನ್ನೂ ಅರ್ಥ ಮಾಡಬಹುದು. ಲೋಕ ಅಂದ್ರೆ ಶಾಸ್ತ್ರ, ನಾವಿನ ಪುರುಷವು ಲೋಕೆ ಷರಾಕ್ಷಾಕ್ಷರ ಯೋಚ. ಲೋಕ ಅಂದ್ರೆ ಶಾಸ್ತ್ರ. ತ್ರಿಲೋಕಗಳು, ತ್ರಿಲೋಕಗಳು ಅಂದ್ರೇನು? ಪ್ರಸ್ಥಾನ ತ್ರಯಗಳು, ಬ್ರಹ್ಮಸೂತ್ರಗಳು, ಗೀತಾ ಉಪನಿಷತ್ತುಗಳು. ಆದ್ರೆ ಮೂರಕ್ಕೂ ಅರ್ಥ ಬರೆದ್ರೆ ತ್ರೈಲೋಕ್ಯಾಚಾರ್ಯರು. ಅದು ತ್ರಿಲೋಕ ಏವ ತ್ರೈಲೋಕ್ಯಂ, ತ್ರಿಲೋಕ ಏವ ತ್ರೈಲೋಕ್ಯಂ ಅಂತ ಮಾಡಿಬಿಟ್ರೆ ಮೂರು ಶಾಸ್ತ್ರ, ಮೂರು ಪ್ರಸ್ಥಾನಕ್ಕೂ ಭಾಷೆ ಬರೆದವರು. ಆಮೇಲೆ ಇನ್ನೂ ಅವತಿವ್ಯಾಪ್ತಿ ಬಂತು ಅಂದ್ರೆ ಯಥಾರ್ಥ ಭಾಷೆ ಬರೆದವರು. ಸುಮ್ಮನೆ ಬರೆದವರು ತಗೊಂಡು ಯಥಾರ್ಥ ಭಾಷೆ ಬರೆದವರು. ಇನ್ನು ಮೂರು ತಗೊಂಡ್ರೆ ಇತಿಹಾಸ ಪುರಾಣ ಒಂದು, ವೇದಗಳು ಒಂದು, ಗೊತ್ತಾಯ್ತಾ? ಮಹಾಭಾರತ ಪಂಚರಾತ್ರಾದಿಗಳು ಒಂದು ಗುಂಪು ಇದು ಮಾಡ್ಕೊಂಡ್ಬಿಟ್ರೆ ಅವಾಗ ಏನಾಗುತ್ತೆ? ಇವಳು ಮೂರು ಶಾಸ್ತ್ರ ಆಯ್ತು. ಮೂರನ್ನು ಯಾವ ರೀತಿ ಬೇಕಾದ್ರೂ ಮೂರು ಅಂತ ಮಾಡಬಹುದು. ಅರ್ಥದಲ್ಲಿ ತ್ರೈಲೋಕ್ಯಾಚಾರ್ಯ ಅನ್ನೋ ಪದಕ್ಕೆ ಹೊಸ ಅರ್ಥ ಬಂದ್ಬಿಡುತ್ತಾರೆ. ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅರ್ಥ ಬರುತ್ತೆ. ಮೂರು ಲೋಕಗಳಿಗೆ ಆಚಾರ್ಯರು, ಮೂರು ಶಾಸ್ತ್ರಗಳಿಗೂ ಭಾಷ್ಯ ಬರೆದ ಆಚಾರ್ಯರು ಅಂತ ನಿಮ್ಮ ಪಾದದಲ್ಲಿ ನಮ್ಮನ್ನು ಪರಿಪಾಲಿಸಿರಿ ಅಂತ ಹೇಳಿ. ಮುಂದಿನ ಭಾಗ ನಾಳೆ ನೋಡೋಣ. ಪ್ರತಿಯೊಂದು ಅವತ್ತಿಂದ ಅವತ್ತಿ ಮತ್ತೊಮ್ಮೆ ಮನೇಲಿ ಓದ್ಕೊಂಬಂದ್ರೆ ಗಟ್ಟಿಯಾಗಿ ಉಳಿಯುತ್ತೆ. ಹಾಗೇನೆ ಅಲ್ಲ, ಪುನಂತು ಪುನಂತು ಪಾಂತು ಎರಡು ಸರಿಯಿದೆ. ಎರಡು ರೂಪ ಆಗುತ್ತೆ, ಪುನಂತು ಆಗುತ್ತೆ, ಪಾಂತು ಅಂತನಾಗುತ್ತೆ. ಧಾತು ಬೇರೆ ಆಗುತ್ತೆ ಅಷ್ಟೇ. ಪಾ ಅಂದ್ರೆ ಪಾಲಿಸಲಿ, ಪವಿತ್ರರನ್ನಾಗಿಸಲಿ. ಪಾಂತು ಅಂದ್ರೆ ಬರೀ ಪಾಲಿಸಲಿ ಅಂತ ಆಗುತ್ತೆ. ಪುನಂತು ಅಂದ್ರೆ